ஸ்ரீகுருப்போ நம. அப்ரமம் பங்கரஹிதம் அஜடம் விமலம் சதா ஆனந்ததீர்த்தமத்லம் வதே தாபத்ரயாபகம் மித்யா சித்தாந்ததுத்வாந்த வித்வம்ஷண விசக்ஷண ஜெய்தீர்த்தாக்கியதனிர் பாசதாம் நோ ஹிருதம்பரே அத்திகல்பித கல்போயம் பிரத்யத்திகிருத கேசரி வியாசதீர்த்த குருபூயாத் அஸ்மதிஷ்டாத் சித்தையே தபோ வித்யா விரக்தியாதி சுக்னோகாகரானம் வாஜ்ராது குருன் வந்தே ஐக்கியபதாஷியான் பூஜ்ய ராகவேந்திராய சத்யதர்மரதாய ச மததாம் கல்பவருக்ஷாய நமதாம் காமதேனவே துர்வாதி த்வாந்தரவையே வைஷ்ணவேந்தீபரேந்தவே ஸ்ரீராகவேந்திர குருவே நமோ அத்தியந்தையாளவே ஆபாதமௌலி பர்யந்தம் குருநாமாக்தி ஸ்மரே தின விக்னாஹ ப்ரஷ்யந்தி சித்தியந்த மனோரதாஹ ஹரிஹி ஓம் ஸ்ரீகுருப்யோ நம. நாவு புருஷ சூக்த அதரல்லி முதலனே மந்திரவன்னு அதன்னு நோடிதீவி. ஓம் சஹசிரசீஷ புருஷ சஹசிராட்ச சஹசிரபாத் சபூமிம் விஸ்வதோ ருத்வா அத்யதிஷ்ட தசாங்குளம் அன்னோது. அஷ்டவர்கூ நாவு அர்த்தவன் நோடிதீவி. இங்க எரடனே மந்திரக்கு ஹோதரெ புருஷ ஏ வேதம் சர்வம் யத் பூதம் யச்ச பவ்யம் உதாம்ரூ தத்வஸ்யேஷானோ இதன்னேனாதிரோஹதி. ஸோ இல்லி நமக்கு முதலனே மந்திரத்தில் ஆ பகவந்தன மகிமையன்னு ஹேளுவாக ஆ மகிமையன்னு தேசாதீதத்துவன்னு முக்கியவாக திருஷ்டிலிட்டுக்கொண்டு புருஷ சூக்தத்தில் பகவந்த எல்லட வியாபிசித்தானி பிரம்மாண்டத ஒழகூ ஹொரகூ இருவ ரூப ஆ பிரம்மாண்டவனு மீறி நிந்த ரூபம்னு ஹேளிதாரு. நமக்கு ஒன்று பிரச்சனை பரத்தே, பிரம்மாண்டத சிருஷ்டி மாடித பகவந்த ஆயிது, பிரம்மாண்டத ஹொரகே அந்த யாக்கி இரபேக்கு, எல்லவும் அது பிரம்மாண்டத ஒழகே வந்து அந்த யாவது பிரம்மாண்ட ஹொரகந்தீவோ அதுக்கு மேல் இருவதன்னு தொக்கொண்டு எல்லவும் பிரம்மாண்ட அந்த ஹேளபோதல்வா. பிரம்மாண்டத ஒழகு ஹொரகு ஏனா, ஹொரகே ஏனு, பிரம்மாண்டத ஹொரகு என்ற ஏனு அந்தேளி ஏனந்த ஹேளிதரே, அல்லி எஷ்டு தொக்கொண்டரு கூட ஆ பிரம்மாண்டக்கு ஒன்று மித்தி இது அந்தேளி, அதன்னு மீறி பகவந்த நின்த்தானே, பகவந்தனன்னு மீறி யாவது இல்ல அந்தேளி. ஆதரிந்த ಅಲ್ಲಿ ಹೇಳಿದಂತಹ ಮುಖ್ಯವಾದ ಪ್ರಮೇಯ ಏನಂತ ಹೇಳಿದರೆ, ಸಹಸ್ರಶೀಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ ಅನ್ನೋದು ಅವನ ಸರ್ವ ನಿಯಾಮಕತ್ವ ಸರ್ವವ್ಯಾಪಕತ್ವ ಹೇಳ್ತಾ ಇರೋವಾಗ ಅಷ್ಟೇ ಅಲ್ಲದೆ ಅವನು ಪ್ರಕೃತಿಯನ್ನು ಮೀರಿ ನಿಂತಿದ್ದಾನೆ. ಸಭೂಮಿ ವಿಶ್ವತೋ ಆವೃತ್ಯ ಎಲ್ಲವನ್ನು ಆವರಿಸಿದವನಾಗಿ ಅತ್ಯತಿಷ್ಠತು ಅದನ್ನು ಮೀರಿ ಅಂದರೆ ಎಲ್ಲವನ್ನು ಮೀರಿ ನಿಲ್ಲುವ ಸಾಮರ್ಥ್ಯ ಅವನಿಗಿದೆ. ಅವನನ್ನು ಮೀರಿ ಏನಿದೆ ಅಂತ ಏನಾದರೂ ಪ್ರಶ್ನೆ ಬಂದರೆ ಅವನನ್ನು ಮೀರಿದ್ದು ಯಾವುದೂ ಇಲ್ಲ, ಅವನೇ ಎಲ್ಲದರ ಮಿತಿ. ಆದ್ದರಿಂದ ಆ ಮಿತಿ ಅನ್ನುವುದು ಎಲ್ಲದಕ್ಕೂ ಮಿತಿಯನ್ನು ಉಂಟು ಮಾಡುವವನು ಅಂದರೆ ಬ್ರಹ್ಮಾಂಡಕ್ಕೂ ಇಷ್ಟು ಮಿತಿ ಅಂತ ಅದಕ್ಕೆ ಮಿತಿಯನ್ನು ಉಂಟು ಮಾಡಿದ್ದ, ಅದನ್ನು ಮೀರಿ ಅವನು ನಿಂತಾನೆ. ಆದರೆ ಅವನನ್ನು ಮೀರಿ ಯಾವುದೂ ನಿಲ್ಲೋದಿಲ್ಲ. ಆದ್ದರಿಂದ ಅಲ್ಲಿ ನಾವು ಅದನ್ನು ನೋಡಿದ್ವಿ, ಅತ್ಯತಿಷ್ಠ ದಶಾಂಗುಳಂ ಅನ್ನೋದನ್ನು ನಾವು ವಿಸ್ತಾರವಾಗಿ ನೋಡಿದ್ವಿ. ಅದಾದ ಮೇಲೆ ಈಗ ಎರಡನೇ ಮಂತ್ರ ಬರುವಾಗ ಪುರುಷೇ ವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಅಂತ ಹೇಳುವಾಗ ಅದಕ್ಕೆ ಏನು ವ್ಯಾಖ್ಯಾನದಲ್ಲಿ ರಾಯರ ವ್ಯಾಖ್ಯಾನ ಇಟ್ಟುಕೊಂಡ್ರೆ ಅದು ಫೋನ್ನಲ್ಲಿ ಮ್ಯೂಟ್ ಮಾಡಿಕೊಳ್ಳ್ರಿ. ಸೊ ಅಲ್ಲಿ ರಾಯರು ಅದನ್ನು ಹೀಗೆ ಹೇಳ್ತಾ ಇದ್ದಾರೆ, ಈ ಎರಡನೇ ಮಂತ್ರಕ್ಕೆ ಆ ಮುಂದಿನ ಮಂತ್ರಕ್ಕೆ ಲಿಂಕ್ ಕೊಡ್ತಾರೆ ಯಾವಾಗಲೂ ರಾಯರು, ಅದು ಗೀತೆಯಲ್ಲಿ ಮಾಡಿದಂತೆ ಇಲ್ಲಿ ಹಾಗೆ ಪೂರ್ವ ಮಂತ್ರ ಅಂದರೆ ಮೊದಲನೇ ಮಂತ್ರದಲ್ಲಿ ಭಗವಂತನ ವಿಷಯ ಏನು ಹೇಳಿದ್ದಾರೆ, ಇಲ್ಲಿ ಏನು ಹೇಳಕ್ಕೆ ಹೊರಟಿದ್ದಾರೆ ಅಂತ. ಸೊ ಏವಂ ಪೂರ್ವ ಮಂತ್ರೇ ಸರ್ವಕಾರಣ ಪ್ರಕೃತಿ ನಿಯಂತೃತ್ವ ತದ್ ಅತೀತತ್ವ ಆಖ್ಯ ಮಹಿಮಾ ಉಕ್ತ. ದ್ವಿತೀಯ ಮಂತ್ರೇಣ ಪ್ರಾಕೃತ ಸರ್ವ ನಿಯಂತೃತ್ವಾದಿ ಮಹಾತ್ಮ್ಯಂ ಆಹ ಪುರುಷ ಏ ವೇದಮಿತಿ ಅಂಥೇಳಿ ಹೇಳ್ತಾ ಇದ್ದಾರೆ. ಅಂದರೆ ಏನು, ಮುಂದಿನ ಮಂತ್ರದಲ್ಲಿ ಭಗವಂತ ಎಲ್ಲದಕ್ಕೂ ಕಾರಣಭೂತನಾಗಿದ್ದಾನೆ, ಪ್ರಕೃತಿಯನ್ನು ನಿಯಮನ ಮಾಡಿದ್ದಾನೆ, ಭೂಮಿ ಅಂದರೆ ಪ್ರಕೃತಿಯನ್ನು ಹೇಳುವಂಥದ್ದು, ಅದಕ್ಕೆ ಮೀರಿಯೂ ನಿಂತಿದ್ದಾನೆ, ಅದನ್ನು ನಿಯಂತೃತ್ವ ತದ್ ಅತೀತತ್ವ ಅಂತ ಕರೆಯಲ್ಪಡುವಂತಹ ಮಹಿಮೆ ಯಾವುದಿದೋ ಎಲ್ಲವೂ ಅವನ ಅಧೀನವಾಗಿದೆ ಅನ್ನುವುದನ್ನು ಆ ಮಹಿಮೆಯನ್ನು ಹೇಳಿದ್ದಾರೆ. ಇಲ್ಲಿ ಈ ಎರಡನೇ ಮಂತ್ರದಲ್ಲಿ ಅವನು ನಿಯಾಮಕನಾಗಿದ್ದಾನೆ ಅಂದರೆ ಈ ಎರಡನೇ ಮಂತ್ರದಲ್ಲಿ ಹೇಳುವಂಥದ್ದು ಪ್ರಕೃತಿಗೆ ಒಳಪಟ್ಟಿರುವಂತಹ ಈ ಸಮಸ್ತ ಜಗತ್ತಿಗೂ ಕೂಡ ಪ್ರಕೃತಿಯನ್ನು ಮೀರಿ ನಿಂತಿದ್ದಾನೆ. ಪ್ರಕೃತಿಗೆ ಒಳಪಟ್ಟಿರು, ಪ್ರಕೃತಿ ಅಂತ ಹೇಳಿದಾಗ ಬೋತ್ ಚೇತನ ಜಡ ಪ್ರಕೃತಿ, ಚೇತನ ಪ್ರಕೃತಿ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಗೂ ಒಳಪಟ್ಟಿರುವಂತಹ ಈ ಸಮಸ್ತ ಪ್ರಪಂಚಕ್ಕೂ ಅವನು ನಿಯಾಮಕನಾಗಿದ್ದಾನೆ ಅನ್ನುವ ಮಹಿಮೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಕ್ಕೆ ಇದಕ್ಕೇನಂದ್ರೆ ಅನ್ವಯಾರ್ಥ ಈ ವಿಧವಾಗಿ, ಇದಂ ಯತ್ ಭೂತಂ ಯಚ್ಚ ಭವ್ಯಂ ಅನ್ನೋದು, ತತ್ ಸರ್ವಂ ಪುರುಷಹೇವ. ಯಾವುದು ಅಂದರೆ ದೇಶ ವ್ಯಾಪ್ತಿಯನ್ನು ಹೇಳಿದ ಮೇಲೆ ಕಾಲವ್ಯಾಪ್ತಿಯನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಇದಂ ಅಂತ ಹೇಳುವುದರ ಮೂಲಕವಾಗಿ ನಮಗೆ ಕಣ್ಣಿಗೆ ಕಾಣಿಸುವಂಥದ್ದು ಪ್ಲಸ್ ಪ್ರಮಾಣಗಳಿಂದ ಸಿಕ್ಕಿರುವಂಥದ್ದು. ಇದಂ ಅಂದರೆ ಪ್ರಮಾಣ ಪರಿಮಿತವಾದದ್ದು, ಪ್ರಮಾಣಗಳಿಂದ ತಿಳಿದು, ಪ್ರತ್ಯಕ್ಷ ಪ್ರಮಾಣ ಮಾತ್ರವಲ್ಲ, ಪ್ರತ್ಯಕ್ಷ ಪ್ರಮಾಣದಿಂದಲೂ ಆಗಮ ಪ್ರಮಾಣದಿಂದಲೂ ತಿಳಿದು ಬರುವಂಥದ್ದು. ಯಾಕಂದರೆ ಪ್ರತ್ಯಕ್ಷ ಪ್ರಮಾಣದಿಂದ ಜಗತ್ತು ನಮಗೆ ಈವನ್ ಮೈಕ್ರೋಸ್ಕೋಪ್ ಟೆಲಿಸ್ಕೋಪ್ಗಳು ಏನೇ ಇಟ್ಕೊಂಡ್ರು ಎಷ್ಟು ಇಟ್ಕೊಂಡ್ರು ಅದಕ್ಕೆ ಸ್ವಲ್ಪ ಮಿತಿ ಇದೆ, ಅದಕ್ಕೆ ಮೀರಿ ಎಷ್ಟೋ ಇದೆ. ಅದು ಕೇವಲ ಆಗಮಗಳಿಂದ ತಿಳಿಯಲ್ಪಡುವಂಥದ್ದು ಕೆಲವು ವಿಷಯಗಳಿವೆ. ಆದ್ದರಿಂದ ಎಲ್ಲ ಪ್ರಮಾಣಗಳಿಂದಲೂ ಪ್ರಮಿತವಾಗಿರುವಂಥದ್ದು ಅದು. ಯದ್ಭೂತಂ ಯತ್ ಭವ್ಯಂ, ಯತ್ ಯಾವುದಾದರೆ ಅಂತ ಹೇಳುವುದರ ಮೂಲಕವಾಗಿ ಏನಾಗುತ್ತೆ ಅಂತ ಮುಂಚೆ ಹೇಳ್ತಾರೆ. ಸೊ ಯತ್ ಭೂತಂ ಯತ್ ಚ ಭವ್ಯಂ, ಭೂತಂ ಅಂದರೆ ಪಾಸ್ಟ್ ಅತೀತವಾಗಿರುವಂಥದ್ದು, ಯತ್ ಚ ಭವ್ಯಂ ಅಂದರೆ ಮುಂದೆ ಬರುವಂಥದ್ದು. ಪಾಸ್ಟ್ ಅಂಡ್ ಫ್ಯೂಚರ್ ಹೇಳಿದ್ದಾರೆ, ಪ್ರೆಸೆಂಟ್ ಹೇಳಿಲ್ವಲ್ಲ ಅಂತ ಹೇಳಿದರೆ ಭವತ್ ಇತಿ ಉಪಲಕ್ಷಣಂ ವರ್ತಮಾನಮಿತ್ಯರ್ಥ. ಪ್ರೆಸೆಂಟೆನ್ಸ್ ಇಸ್ ಉಪಲಕ್ಷಣ ಅಂತೇಳಿ. ಯಾಕೆ ಉಪಲಕ್ಷಣ ಅಂತ ಹೇಳ್ತಾರೆ? ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಅಂತಲೂ ಹೇಳ್ಬೋದಲ್ವ? ಹೇಳ್ಬೋದು. ಆದರೆ ಪಾಸ್ಟ್ ಫ್ಯೂಚರು ಎರಡನ್ನೂ ಸೇರಿಸಿದಾಗ ಪ್ರೆಸೆಂಟೆನ್ಸ್ ಅನ್ನೋದು ಸ್ಯಾಂಡ್ವಿಚ್ ಆಗಿದೆ ಮಧ್ಯ, ಅದು ಸಾಲ ಅಲ್ಪವಾದದ್ದು. ಭೂತಕಾಲ ಬಹಳ ವಿಸ್ತಾರವಾದದ್ದು, ಭವಿಷ್ಯತ್ತು ಬಹಳ ವಿಸ್ತಾರವಾದದ್ದು, ಇವು ಎರಡು ಹೇಳಬೇಕು. ವರ್ತಮಾನ ಇಸ್ ಎ ಪ್ಯಾಸಿಂಗ್ ಫ್ಲೀಟಿಂಗ್, ಅದು ಬಹಳ ಚಿಕ್ಕದು. ಆದ್ದರಿಂದ ವಿಸ್ತಾರವಾದ ಎರಡನ್ನು ಹೇಳಿದ ಮೇಲೆ ಮಧ್ಯ ಸ್ಯಾಂಡ್ವಿಚ್ ಆಗಿರುವಂಥದ್ದು ಒಂದು ಸ್ಮಾಲ್ ಸೆಗ್ಮೆಂಟು ಆಟೋಮ್ಯಾಟಿಕ್ ಆಗಿ ಇಂಪ್ಲೈ ಆಗುತ್ತೆ. ಆದ್ದರಿಂದ ಅದನ್ನು ಮತ್ತೆ ಹೇಳಬೇಕಾಗಿದ್ದಿಲ್ಲ ಅಂತೇಳಿ. ಆದ್ದರಿಂದ ಭೂತ ಭವಿಷ್ಯತ್ ಕಾಲ ಎರಡನ್ನು ಹೇಳಿಕೊಂಡು ವರ್ತಮಾನ ಕಾಲ ಅಂದರೆ ತ್ರಿಕಾಲ, ಮೂರು ಕಾಲಗಳಲ್ಲಿರುವಂತಹ ಯಾವುದಿದೆಲ್ಲವೂ ಇದೆಯೋ ಯತ್ ಅಂತ ಹೇಳುವುದರ ಮೂಲಕ ಯತ್. ಸೊ ಯದ್ಭೂತಂ ಯತ್ ಭವ್ಯಂ ತತ್ ಅಂತ ಮತ್ತೆ ಹೇಳಿರುವಲ್ಲ, ತತ್ ಅನ್ನೋದು ಆಟೋಮ್ಯಾಟಿಕ್ ಆಗಿ ಇಂಪ್ಲೈ ಆಗತ್ತೆ. ಸೊ ಪುರುಷೈವೇದಂ ಸರ್ವಂ ಯದ್ಭೂತಂ ಯತ್ ಭವ್ಯಂ ಉದಾಮೃತತ್ವಸ್ಯೇಷಾನೋ ಇದನ್ನೇನಾತಿರೋಹತೆ. ಸೊ ಇಲ್ಲಿ ಯದ್ಭೂತಂ ಯತ್ ಭವ್ಯಂ ತತ್ ಪುರುಷ ಏವ ಅನ್ನೋದು, ತತ್ ಅನ್ನೋದು ಇಂಪ್ಲೈ ಆಗತ್ತೆ. ಸೊ ಯಾವುದ್ಯಾವುದು ಇದೆಯೋ ಅದೆಲ್ಲವೂ ಕೂಡ ಪುರುಷ ಏವ ಇದಂ ಸರ್ವಂ ಯದ್ಭೂತಂ ಯತ್ ಯಾವುದ್ಯಾವುದು ಇದೆಯೋ ಅದೆಲ್ಲವೂ ಪುರುಷ ಏವ ಇದಂ ಸರ್ವಂ ಪುರುಷ ಏವ ತದ್ ಇದಂ ಸರ್ವಂ ಪುರುಷ ಏವ ತತ್ ಅನ್ನೋದು ಇಲ್ಲದೇ ಇದ್ದು ಕೂಡ ತದ್ ಇದಂ ಅನ್ನೋದು ನಾವು ಯತ್ ಅಂತ ಹೇಳಿದ್ದಾರೆ. ಆದ್ದರಿಂದ ಯತ್ ಅಂತ ಹೇಳಿದ್ರೆ ವ್ಯಾಕರಣ ರೀತಿಯ ಯತ್ ಯಾವುದಾದರೆ ಅದು ಅಂತ ಆಟೋಮ್ಯಾಟಿಕ್ ಆಗಿ ಇಂಪ್ಲೈ ಆಗುತ್ತೆ. ಆದ್ದರಿಂದ ಯಾವುದ್ಯಾವುದು ಇತ್ತು ಮುಂಚೆ ಬರುತ್ತೋ ಅದು ಎಲ್ಲವೂ ಕೂಡ ಭಗವಂತನೇ ಆಗಿದ್ದಾನೆ. ಇಲ್ಲಿಗೆ ಬಹಳ ಜನಕ್ಕೆ ತಪ್ಪು ವ್ಯಾಖ್ಯಾನ ಮಾಡುವ ಒಂದು ಅವಕಾಶ. ನೋಡ್ರಿ, ಎಲ್ಲ ಪುರುಷ ಸರ್ವಂ ಪುರುಷ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಹೇಳಿದಂತೆ ಇದಲ್ವಾ, ಎಲ್ಲವೂ ಪರಮಾತ್ಮನೇ, ಎಲ್ಲವೂ ಪುರುಷನೇ, ಎಲ್ಲವೂ ಪುರುಷನೇ, ಜಗತ್ತೆಲ್ಲವೂ ಇದೆಲ್ಲವೂ ಪುರುಷನೇ, ಇದೆಲ್ಲವೂ ಭಗವಂತನೇ ಅಂದ್ರೆ ಇವೆಲ್ಲದಕ್ಕೂ ಭಗವಂತನಿಗೂ ಅಭೇದ ಹೇಳ್ತಾ ಇದ್ದಾರಲ್ಲವ ಅಂತ ಅಂದರೆ ಹೇಳ್ತಾರೆ, ಉದಾಹರಣೆ ಕೊಡ್ತಾ ಇದ್ದಾರೆ. ರಾಜಾರಾಷ್ಟ್ರಂ ಇತಿವತ್ ಪುರುಷ ಅಧೀನಮೇವ ತತ್ ಏತತ್ ಸರ್ವಂ ಪುರುಷ ಏವ ಇದೆಲ್ಲವೂ ಪರಮಾತ್ಮನೇ ಆಗಿದ್ದಾನೆ, ಇವೆಲ್ಲವೂ ಪುರುಷನೇ, ಪುರುಷ ಪರಮಾತ್ಮ ಅವನೇ ಆಗಿದ್ದಾನೆ ಅಂತ ಹೇಳಿದರೆ ಇದೆಲ್ಲವೂ ಪುರುಷನ ಅಧೀನ ಇದೆ ಅಂತಾನೆ ಅರ್ಥ. ಇದೆಲ್ಲಿ ಹಾಗರ್ಥ ಮಾಡ್ತೀರಿ, ಇದೆಲ್ಲ ಪುರುಷನೇ ಅಂತ ಹೇಳಿದರೆ ಇದು ಪುರುಷ, ಪುರುಷನಿಗೂ ಈ ಪ್ರಪಂಚಕ್ಕೂ ಅಭೇದ, ನೀವು ಅಧೀನ ಅಂತ ಯಾಕೆ ಹೇಳ್ತಾ ಇದ್ದೀರಾ ಅಂದ್ರೆ ಅದು ಸಾಮಾನ್ಯ ಪ್ರಯೋಗವೇ. ರಾಜ ರಾಷ್ಟ್ರಂ ಅಂತ ಹೇಳಿದ್ರೆ ರಾಜನೇ ರಾಷ್ಟ್ರ ಅಂದ್ರೆ ರಾಜನೇ ರಾಜ್ಯ, ರಾಜ್ಯ ಬೇರೆ ಎಲ್ಲ ರಾಜ ರಾಜ್ಯ ಒಂದೇ ಅಂತ ಹೇಳುವಂತ ರಾಜನ ಇಡೀ ರಾಜ್ಯ ಎಲ್ಲ ನೀವೇ ರೀ ಅಂತ ರಾಜನ ಹತ್ರ ಹೋಗಿ ಹೇಳ್ತಾರೆ. ಈ ರಾಜ್ಯವೆಲ್ಲ ನೀವೇ ಅಂತ ರಾಜನ ಹತ್ರ ಹೇಳಿದಾಗ ವಾಟ್ ದ ಮೀನ್ ಇಸ್, ರಾಜಂದ್ರೆ ಇದೆಲ್ಲವೂ ನಿಮ್ಮ ಅಧೀನದಲ್ಲಿದೆ ಅಂತ ಹೇಳಿದಂತೆ. ಆದ್ದರಿಂದ ಇದು ಸರ್ವಸಾಧಾರಣ ಪ್ರಯೋಗ ಇದು. ಅದಕ್ಕೆ ರಾಜಾರಾಷ್ಟ್ರಂ ಇತಿವತ್ ಹೀಗೆ ಹೇಳಿದಂತೆ ಪುರುಷ ಅಧೀನಮೇವ ಪುರುಷಂ, ಪುರುಷನೇ ಇದು ಅಂತಿಲ್ಲ, ಪುರುಷನ ಅಧೀನ ಅಂತ ಹೇಳಿ ಅದಕ್ಕೆ ಪ್ರಮಾಣವನ್ನು ಸ್ಮೃತಿ ಪ್ರಮಾಣವನ್ನು ಕೊಡ್ತಾ ಇದ್ದಾರೆ. ಯದ್ ಅಧೀನ ಯಸಿಯ ಸತ್ತ ತತ್ ತದತ್ಯೇವ ಭಣ್ಯತೆ ಅಂತೇಳಿ ಇಲ್ಲಿ ಬರುವಂಥದ್ದು. ಅದೇ ವಿಧ ಪದ್ಮಪುರಾಣದಲ್ಲಿ ಒಂದು ವಚನ ಬರುತ್ತೆ, ಅವನ ನತು ಸತ್ಯ ಸ್ವರೂಪತಃ ಅಂತೇಳಿ, ಅವ ಭಗವಂತನ ಸ್ವರೂಪವೇ ಅಲ್ಲ, ಅದೆಲ್ಲವೂ ಅವನ ಅಧೀನವಾಗಿದೆ ಅಂತೇಳಿ ಅಲ್ಲಿ ಮಾತು ಬರುತ್ತೆ. ಹೀಗೆ ಯಾವುದು ಒಬ್ಬರ ಅಧೀನದಲ್ಲಿರುತ್ತೋ ಅದನ್ನು ಅದೇ ಅಂತ ಹೇಳುವುದು ಸರ್ವಸಹಜ. ಸ್ಮೃತಿ ವಾಕ್ಯ ಅದನ್ನೇ ಹೇಳುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಸ್ಮೃತಿ ವಾಕ್ಯನಲ್ಲಿ ಒಂದು ಉಲ್ಲೇಖ ಮಾಡಿದ್ದಾರೆ. ನಾವು ಲೌಕಿಕದಲ್ಲಿ ಕೂಡ ನಾನು ಯಾವಾಗಲೂ ಉದಾಹರಣೆ ಹೇಳಿದ್ರೆ ಬಿಲ್ ಗೇಟ್ಸ್ ಇಸ್ ಮೈಕ್ರೋಸಾಫ್ಟ್ ಅಂತ ಹೇಳಿದಾಗ, ಅವನು ಫೌಂಡ್ ಮಾಡಿದಾಗ ಎಲ್ಲರಿಗೂ ಗೊತ್ತಿರುವಂತಹ ಮೈಕ್ರೋಸಾಫ್ಟ್ ಈಸ್ ಬಿಲ್ ಗೇಟ್ಸ್ ಅಂದ್ರೆ ಮೈಕ್ರೋಸಾಫ್ಟ್ ಈಸ್ ಫುಲ್ಲಿ ಅಂಡರ್ ಹಿಸ್ ಕಂಟ್ರೋಲ್, ಅವನು ಏನ್ ಬೇಕಾದ್ರೂ ಮಾಡಬಲ್ಲ ಅನ್ನುವ ಅರ್ಥದಲ್ಲಿ ಅಲ್ಲಿ ಎಲ್ಲರೂ ಉಪಯೋಗ ಮಾಡ್ತಾ ಇದ್ದು. ಆದ್ದರಿಂದ ಯಾವಾಗಲೂ ಇದು ಪ್ರಪಂಚದಲ್ಲಿ ಕೂಡ ಇರುವಂಥದ್ದೇ, ಯಾವುದಾದ್ರೂ ಅವನು ಪೂರ್ತಿ ಒಬ್ಬನು ಕಂಟ್ರೋಲ್ ಮಾಡ್ತಾ ಇದ್ದಂದ್ರೆ ಅದನ್ನು ಅದೇ ಅವನೇ ಅಂತ ಹೇಳುವಂಥದ್ದು ಸಹಜವಾದದ್ದು. ಇದನ್ನು ಭಾಗವತ ವಚನದಿಂದಲೂ ಕೂಡ ಉಲ್ಲೇಖ ಮಾಡಿ ಹೇಳ್ತಾ ಇದ್ದಾರೆ. ಇದಂ ಹಿ ವಿಶ್ವಂ ಭಗವಾನ್ ಇವ ಇತರ ಯಥೋ ಜಗತ್ಸ್ಥಾನ ನಿರೋಧ ಸಂಭವ ಅಂಥೇಳಿ ಭಾಗವತ ವಾಕ್ಯವನ್ನು ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ. ಅಲ್ಲಿ ಭಾಗವತ ವಾಕ್ಯ ಏನಂತ ಹೇಳಿದರೆ ಆ ಪ್ರಯೋಗ ಇದಂ ಹಿ ವಿಶ್ವಂ ಅನ್ನುವ ಆ ಪ್ರಯೋಗದ ಅರ್ಥ ನಾರದರು ವೇದವ್ಯಾಸ ಹೇಳುವಂತಹ ಮಾತು. ವೇದವ್ಯಾಸರೇ ಜಗತ್ತೆಲ್ಲ ಕೂಡ ಪರಮಾತ್ಮನ ಅಧೀನವಾಗೋ ಇರೋ ಕಾರಣದಿಂದ ಈ ಜಗತ್ತು ಪರಮಾತ್ಮ ಅಂತಲೇ ಹೇಳಲ್ಪಡುತ್ತೆ. ಭಣ್ಯತೆ, ಉಚ್ಯತೆ, ಕಥ್ಯತೆ ಅಂಥೇಳಿ ವರ್ಣ್ಯತೆ ಹೇಳಿದಂತೆ, ಇದು ಹೀಗೆ ಹೇಳಿದಂತೆ. ಏನಂತ ಭಣ್ಯತೆ ಅಂದರೆ ಹೇಳಲ್ಪಡತ್ತೆ. ಏನು ಹೇಳಲ್ಪಡತ್ತೆ ಅಂತ ಹೇಳಿದರೆ ಅದು ಹೇಳ್ತಾ ಇದ್ದಾರೆ, ಇದಂ ಹಿ ವಿಶ್ವಂ ಭಗವಾನ್ ಇವ ಇತರ ಯತಃ ಜಗತ್ಸ್ಥಾನ ನಿರೋಧ ಸಂಭವ ಅಂಥೇಳಿ. ಈ ಜಗತ್ತೆಲ್ಲ ಭಗವಂತನೇ ಅಂತ, ಈ ಜಗತ್ತೆಲ್ಲವೂ ಭಗವಂತನ ವಶದಲ್ಲಿದೆ ಅನ್ನುವುದೇ ಅರ್ಥ ಅಂಥೇಳಿ ಭಾಗವತ ವಚನವು ಅದನ್ನೇ ಹೇಳುತ್ತೆ. ಹೀಗೆ ಅನೇಕ ಸ್ಥಳಗಳಲ್ಲಿ ಶ್ರುತಿ ಸ್ಮೃತಿಗಳಲ್ಲಿ ಬರುವಂಥ ಸರ್ವಸಾಮಾನ್ಯವಾದಂತಹ ವಿಷಯ ಇದು. ನಮಗೆ ಆ ವಿಧವಾಗಿ ಜಗದಾತ್ಮದಲ್ಲಿ ಜಗದ್ ಉತ್ಪತ್ತಿಯಾದಿ ಹೇತುತ್ವಾತ್ ಜಗದಾತ್ಮಕತ್ವೇನ ಉಚ್ಯತೆ ಭಗವಾನ್ ಇದು ವ್ಯಾಖ್ಯಾನ ಆಚಾರಕ್ಕೆ ವ್ಯಾಖ್ಯಾನ ಮಾಡುವಾಗ ಕೂಡ ಸ್ಪಷ್ಟವಾಗಿ ಆಚಾರ್ಯರು ತಿಳಿಸ್ಕೊಡ್ತಾರೆ. ಜಗತ್ತಿನ ಉತ್ಪತ್ತಿ ಮುಂತಾದ ಹೇತುಗಳಿಂದಾಗಿ, ಅಂದರೆ ಜಗತ್ತು ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅಷ್ಟವಿಧ ವ್ಯಾಪಾರಗಳು ಹೇಳುವಾಗ ಜಗದಾತ್ಮಕತ್ವೇನ ಉಚ್ಯತೆ ಭಗವಾನ್, ಜಗದಾತ್ಮಕತ್ವೇನ ಭಗವಾನ್, ಭಗವಂತನೇ ಜಗತ್ತು ಅಂತ ಹೇಳಿದ್ದಾರೆ. ಅದರ ಅರ್ಥ ಹೀಗೆ, ಭಗವಂತ ಜಗತ್ತಲ್ಲ, ಭಗವಂತ ಜಗತ್ತು ಅಭೇದವನ್ನು ಹೇಳುವ ವಾಕ್ಯ ಅದು, ಜಗತ್ತೆಲ್ಲವೂ ಭಗವಂತನ ಅಧೀನದಲ್ಲಿದೆ ಅಂತ ಹೇಳುವುದಕ್ಕಾಗಿ ಹೇಳುವಂತ ಹೊರಟಿರುವಂತಹ ವಾಕ್ಯ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದಾದ ಮೇಲೆ ಪುರುಷ ಏವೇದಂ ಸರ್ವಂ ಇತಿ ಪುರುಷೇಣ ಏವ ಇದಂ ಸರ್ವಂ ವ್ಯಾಪ್ತಂ ಆತೃಣಾತ್ ಆಕರೀಷಾತ್ ಸರ್ವಂ ಭಗವಾನ್ ಇತಿ ಮಿಥ್ಯಾದೃಷ್ಟಿ ಏಷಾ ಇತಿ ಶಾಖಾಂತರ ಬ್ರಾಹ್ಮಣೇನ ಅಸ್ಯ ವಾಕ್ಯಸ್ಯ ಪ್ರತೀಕಪೂರ್ವಕಂ ಸರ್ವವ್ಯಾಪ್ತಿತ್ವ ಅರ್ಥಕತ್ವೇನ ವ್ಯಾಖ್ಯಾನಾಚ. ಅದಕ್ಕೆ ವ್ಯಾಖ್ಯಾನ ರೂಪಕವಾಗಿ ಇನ್ನೊಂದು ಶಾಖಾಂತರ ಬ್ರಾಹ್ಮಣೇನ, ಶಾಖಾಂತರ ಬ್ರಾಹ್ಮಣದಲ್ಲಿ ಮಂತ್ರದಲ್ಲಿ ಬರುವಂಥದ್ದು ಈ ಪುರುಷ ಸೂಕ್ತದ ವ್ಯಾಖ್ಯಾನಲ್ಲಿ ಹೇಳ್ತಾರೆ, ಪುರುಷ ಏವೇದಂ ಸರ್ವಮಿತಿ ಪುರುಷೇಣ ಏವ ಇದಂ ಸರ್ವಂ ವ್ಯಾಪ್ತಂ, ವ್ಯಾಪ್ತವಾಗಿದೆ ಆ ತೃಣಾತ್, ಇಲ್ಲ ಅಂದರೆ ಭಗವಂತನೇ ಈ ಪ್ರಪಂಚವೆಲ್ಲ ಅಂತ ಅಭೇದ ಹೇಳಿದರೆ ಆ ತೃಣಾತ್ ಕರೀಷಾತ್, ತೃಣ ಅಂದರೆ ಹುಲ್ಲು, ಹುಲ್ಲು ಹಿಡ್ಕೊಂಡು, ಕರೀಷ ಅಂದರೆ ಶಗಣಿ ಡಂಗ್ ಅಂತ ನೋಡ್ರಿ ಅದು, ಇವು ಎಲ್ಲವೂ ಕೂಡ ಭಗವಂತ ಅನ್ನುವ ಮಿಥ್ಯಾದೃಷ್ಟಿ ಬರುತ್ತೆ. ರಾಂಗ್ ಔಟ್ಲುಕ್, ಇಟ್ಸ್ ಅ ರಾಂಗ್. ಜಗತ್ತೇ ಭಗವಂತ ಅಂತ ಹೇಳಿದರೆ ಹುಲ್ಲು ಭಗವಂತ, ಹುಲ್ಲು ಕಡ್ಡಿ ಭಗವಂತ, ಕೆಸರು ಭಗವಂತ, ಶಗಣಿ ಭಗವಂತ ಅಂತ ಹೇಳಿದಂತಾಗತ್ತೆ. ಅಲ್ಲವೇ ಅಲ್ಲ, ಅವೆಲ್ಲ ಭಗವಂತ ಅಲ್ಲ ಅಂತ ಗೊತ್ತಲ್ವ. ಮತ್ತೆ ಈ ಮಿಥ್ಯಾದೃಷ್ಟಿ ಯಾಕೆ ಇಟ್ಕೊಳ್ತೀರಾ? ಆ ಮಿಥ್ಯಾದೃಷ್ಟಿಯನ್ನು, ತಪ್ಪು ತಿಳುವಳಿಕೆಯನ್ನು ತೆಗೆದು ಬಿಡಿ. ಮಿಥ್ಯಾದೃಷ್ಟಿ ತಪ್ಪು ತಿಳುವಳಿಕೆ ಅದು ಇಟ್ಕೋಬೇಡಿ ಅಂತ ಹೇಳಿ ಅದು ಭಗವಂತನ ವ್ಯಾಪ್ತಿಯನ್ನು ಹೇಳುವಂಥದ್ದು. ಇದು ಶಾಖಾಂತರ ಅಲ್ಲಿ ಇದಂ ಸರ್ವಂ ವ್ಯಾಪ್ತಂ ಪುರುಷೇಣ ಏವ ಇದಂ ಸರ್ವಂ ವ್ಯಾಪ್ತಂ, ಇದೆಲ್ಲವೂ ಭಗವಂತನಿಂದ ವ್ಯಾಪಿಸಲ್ಪಟ್ಟಿದೆ ಅಂತನೇ ಅಲ್ಲಿ ಹೇಳಿದ್ದಾರೆ. ಸೊ ಸರ್ವವ್ಯಾಪ್ತಿತ್ವ ಅರ್ಥಕತ್ವೇನ ವ್ಯಾಖ್ಯಾನಾತ್ ಚ, ಈ ವಿಧವಾಗಿ ಸರ್ವವ್ಯಾಪಿತ್ವಾರ್ಥದಲ್ಲಿಯೇ ಇದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ವ್ಯಾಪಿತ್ವ ಅಂದರೆ ನಿಯಮನತ್ವ. ಸೊ ಸರ್ವವ್ಯಾಪಕನಾಗಿದ್ದಾನೆ ಅಂದರೆ ಸರ್ವ ನಿಯಾಮಕನಾಗೂ ಆಗಿದ್ದಾನೆ. ವ್ಯಾಪಕ ಅಂತ ಹೇಳುತ್ತೆ ಈ ಶಾಖಾಂತರ, ನೀವು ನಿಯಾಮಕ ಅಂತ ಹೇಳ್ತಾ ಇದ್ದೀರಲ್ವ, ಎಲ್ಲ ಕಡೆ ವ್ಯಾಪಿಸಿ ಇದ್ದಾನೆ ಅಷ್ಟೇ ಈ ವ್ಯಾಖ್ಯಾನ ಹೇಳ್ತಾ ಇದೆ. ಎಲ್ಲವನ್ನು ನಿಯಮನ ಮಾಡ್ತಾನೆ, ವ್ಯಾಪಿಸಿರುವುದು ಬೇರೆ ನಿಯಮನ, ವ್ಯಾಪಿಸಿರುವ ಮಾತ್ರಕ್ಕೆ ನಿಯಮನ ಮಾಡ್ತಾನೆ ಅಂತ ಹೇಗೆ ಕನ್ಕ್ಲೂಡ್ ಮಾಡ್ತಾ ಇದ್ದ ಅಂತ ಮತ್ತು ಪ್ರಶ್ನೆ ಮಾಡಿದರೆ, ವ್ಯಾಪಿತ್ವಸ್ಯ ತನ್ ನಿಯಮನಾರ್ಥತ್ವೇನ ಸರ್ವಸ್ಯ ತದ ಅಧೀನತ್ವ ಲಾಭಾತ್. ಭಗವಂತ ಸುಮ್ಮನೆ ವ್ಯಾಪಕನಾಗಿರೋದು ಯಾಕೆ, ಸುಮ್ಮನೆ ಜಸ್ಟ್ ಫಾರ್ ಫನ್ ಇರ್ತಾನ? ಎಲ್ಲದರಲ್ಲೂ ವ್ಯಾಪಿಸಿದ್ದಾನೆ ಅಂದರೆ ಯಾಕೆ ಅಂತ ಹೇಳಿದರೆ ನಿಯಮನ ಮಾಡುವುದಕ್ಕಾಗಿ, ನಿಯಮನಕ್ಕಾಗಿ, ನಿಯಮನ ಮಾಡುವುದಕ್ಕಾಗಿ ಎಲ್ಲದರಲ್ಲಿಯೂ ವ್ಯಾಪಿಸಿದ್ದಾನೆ ಅಂತಲೂ ವ್ಯಾಖ್ಯಾನ ಮಾಡ್ತಾರೆ. ಅದರಿಂದಲೇ ಅದೊಂದು ಲಾಭ ಅಂದರೆ ಪ್ರಯೋಜನ, ಭಗವಂತ ಎಲ್ಲ ಕಡೆ ವ್ಯಾಪಿಸಿರುವ ಪ್ರಯೋಜನವೇನು, ಅದರ ನಿಯಮನ ಮಾಡುವ ಪ್ರಯೋಜನ, ಅದಕ್ಕಾಗಿ ಭಗವಂತ ಇದ್ದಾನೆ ಅಂಥೇಳಿ. ಅತೇವ ಸುಧಾಯಾಮ್ ಉಪಾಸನಾಪಾದೆ ವ್ಯಾಪ್ತಂ ವಶೀಕೃತಂ ಇದೆ. ಅದಕ್ಕೆ ನ್ಯಾಯಸುಧೆಯಲ್ಲಿ ಟೀಕಾರಾಯರು ಉಪಾಸನಾಪಾದದಲ್ಲಿ ವ್ಯಾಪ್ತಂ ಅನ್ನುವ ಶಬ್ದಕ್ಕೆ ವ್ಯಾಖ್ಯಾನ ಮಾಡ್ತಾ, ವ್ಯಾಪ್ತ ಅಂದರೆ ವಶೀಕೃತ, ಎಲ್ಲವೂ ಅವನಿಂದ ವ್ಯಾಪ್ತವಾಗಿದೆ ಅಂದರೆ ಎಲ್ಲವೂ ಅವನಿಂದ ವಶೀಕೃತವಾಗಿದೆ, ಎಲ್ಲವೂ ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದಾನೆ ಅಂತಲೇ ಅದರ ಅರ್ಥ ಅಂಥೇಳಿ ಅದನ್ನು ಮತ್ತು ಸ್ಪಷ್ಟ ಮಾಡಿದ್ದಾರೆ. ಆ ವಿಧವಾಗಿ ಪುರುಷ ಏವೇದಂ ಸರ್ವಂ ಅದ್ಭೂತಂ ಯತ್ಸ ಭವ್ಯಂ ಭೂತಂ ಭವ್ಯಂ ಭವತ್ಸ ಯತ್ ಉಚ್ಯತೆ ತದ್ ಅಧೀನತ್ವಾತ್ ನದು ಸರ್ವಸ್ವರೂಪತಃ ಇತಿ ಪ್ರಥಮೆ ಬೃಹತ್ ಭಾಷೆ. ಬೃಹತ್ ಭಾಷೆಯಲ್ಲೂ ಕೂಡ ಇದಕ್ಕೆ ವ್ಯಾಖ್ಯಾನ ಮಾಡ್ತಾ ಪುರುಷ ಏವ ಇದಂ ಸರ್ವಂ ಭೂತಂ ಭವ್ಯಂ ಭವಚ್ಚಯತ್ ಉಚ್ಯತೆ ತದ್ ಅಧೀನತ್ವಾತ್ ನದು ಸರ್ವಸ್ವರೂಪತಃ, ಅವನೇ ಅದರ ಸ್ವರೂಪವಾಗಿದ್ದಾನೆ ಅಂತಲ್ಲ, ಅವೆಲ್ಲವೂ ಅವನ ಅಧೀನದಲ್ಲಿದೆ ಅನ್ನುವ ಅರ್ಥವೇ ಅಲ್ಲಿದೆ ಅಂಥೇಳಿ ಬೃಹದ್ಭಾಷ್ಯದ ಮಾತು ಕೂಡ ಅದನ್ನೇ ಹೇಳುತ್ತೆ. ಅಷ್ಟೇ ಅಲ್ಲದೆ ಮಹಾಭಾರತದಲ್ಲಿಯೂ ಆ ಮಾತೇ ಬರುತ್ತೆ. ಸುಧಾ ಎಂದ ಪತಿ ಅನ್ನುವ ಶಬ್ದ ಅದು ಹೇಳುವಾಗ ಅಲ್ಲಿ ವ್ಯಾಖ್ಯಾನ ಮಾಡುವಾಗ ಕೂಡ ಅದನ್ನು ಹಾಗೆ ವ್ಯಾಖ್ಯಾನ ಮಾಡಿ ಹೇಳ್ತಾ ಇದ್ದಾರೆ. ಸೊ ಈ ವಿಧವಾಗಿ ಅನೇಕ ಸ್ಥಳಗಳಲ್ಲಿ ನಮಗೆ ಬರುವಂತಹ ವಿಷಯ ಅದನ್ನು ಪತಿ ಅನ್ನುವ ಶಬ್ದ ಇದೆ. ಇದು ಭಗವಂತ ಪತಿ ಪಾಲಕ, ಪತಿ ಅಂದರೆ ಈ ಜಗತ್ಪತಿ, ಜಗತ್ಪತಿ ಅಂತ ಪ್ರಯಾಣದನ್ನು ಮಾಡ್ತೀವಿ. ಅವನೇ ಜಗತ್ತಾದ ಜಗತ್ ಅವನಿಗವನೇ ಪತಿಯ. ಜಗತ್ಪತಿ ಅಂದರೆ ಜಗತ್ತನ್ನು ನೇಮನ ಮಾಡುವನು. ಈ ಪತಿ ಮುಂತಾದ ಶಬ್ದಗಳು ಕೂಡ ಅದನ್ನೇ ಹೇಳುತ್ತೆ, ಅವನು ಎಲ್ಲವನ್ನು ನೇಮನ ಮಾಡ್ತಾನೆ ಅನ್ನುವ ಕಾರಣದಿಂದ. ಸೊ ಇತ್ತಿ ಅತ್ರ ಟೀಕಾ ಉಕ್ತ ರೀತಿಯ ಚ ಭೂತ ಭವ್ಯ ಆದಿಕಂ ಸಂಸಾರಿ ಪ್ರಾಣಿ ಜಾತಂ ತೇಷಾಂ ದೇಹದ್ವಾರ ಭೂತತ್ವ ಆದಿ ಉಪಪತ್ತೇ ಪುರುಷಯೇವ, ಅರ್ಥಾತ್ ಪುರುಷ ಅಧೀನಮೇವ ಅಂತಲೇ ಅರ್ಥ. ಪುರುಷಯೇವ ಪುರುಷ ಅಧೀನಮೇವ ಯತ್ ಅಂಥೇಳಿ ಈ ಎಲ್ಲ ಕಾರಣಗಳಿಂದಲೂ ಕೂಡ ನಮಗೆ ಆ ವಾಕ್ಯ ಪುರುಷಯೇವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಅನ್ನುವುದು ತಿಳಿಸಿಕೊಡುತ್ತೆ. ಕುತಾಮೃತತ್ವಶೇಷಾನು ಇದನ್ನೇ ನಾತಿರೋಹತಿ. ಅಲ್ಲಿ ಅಷ್ಟೇ ಅಲ್ಲದೆ ಇನ್ನೊಂದು ವಿಷಯವನ್ನು ಹೇಳ್ತಾ ಇದ್ದಾರೆ. ಏನಂತ ಹೇಳಿದರೆ ಅವನು ಎಲ್ಲವನ್ನು ವಶದಲ್ಲಿ ಇಟ್ಟುಕೊಂಡಿದ್ದಾನೆ. ಹೇಗೆ ಅಂದರೆ ಅನೇಕ ರೀತಿಯಲ್ಲಿ ಇಟ್ಟುಕೊಂಡಿದ್ದಾನೆ. ಒಂದು ಅನ್ನ, ಅನ್ನ ಅನ್ನುವ ಶಬ್ದ ಅನ್ನೇನ ಅಂತ ಪ್ರಯೋಗ ಮಾಡಿದ್ದಾರೆ. ಉದಾಮೃತತ್ವಶೇಷಾನ ಯದನ್ನೇನಾತಿ ರೋಹತಿ ಅಂಥೇಳಿ. ಇಲ್ಲಿ ಅನ್ನೇನ ಅನ್ನುವ ಶಬ್ದ ತೃತೀಯ ವಿಭಕ್ತಿಯಲ್ಲಿದೆ. ಯದನ್ನ ಅನ್ನೇನ ಅಂತ ಹೇಳಿದರೆ ತೃತೀಯ ವಿಭಕ್ತಿಯಲ್ಲಿದೆ, ಆದರೆ ಅದನ್ನು ದ್ವಿತೀಯ ವಿಭಕ್ತಿಯಲ್ಲಿ ತಗೋಬೇಕು ಅಂತೇಳಿ. ಇದು ಏನ್ರಿ, ತೃತೀಯ ವಿಭಕ್ತಿಯಲ್ಲಿದ್ದರೆ ಅದನ್ನು ದ್ವಿತೀಯ ಅಂದರೆ ಇನ್ಸ್ಟ್ರೂಮೆಂಟಲ್ ಕೇಸ್ನಲ್ಲಿ ಇದ್ದರೆ ಅಕ್ಯುಸೇಟಿವ್ ಕೇಸ್ನಲ್ಲಿ ತಗೋಬೇಕಂತೆ. ತೃತೀಯ ವಿಭಕ್ತಿ ಕರಣ, ಇದರಿಂದ ಅಂತ ಹೇಳುವಂಥದ್ದು. ಕರ್ಮವನ್ನು ಹೇಳುವಂಥ ಅಂದರೆ ಆಬ್ಜೆಕ್ಟ್, ಅದನ್ನು ಹೇಳುವಂಥದ್ದು ದ್ವಿತೀಯ ವಿಭಕ್ತಿ. ಅದನ್ನು ಅನ್ನವನ್ನು ಅಂಥೇಳಿ ಅಂದರೆ ಇಲ್ಲಿ ಯಾಕೆ ತೃತೀಯ ವಿಭಕ್ತಿ ಬಂದರೆ ಆ ತೃತೀಯ ವಿಭಕ್ತಿಯನ್ನು ದ್ವಿತೀಯ ಅರ್ಥದಲ್ಲಿ ಯಾಕೆ ತಗೋಬೇಕು? ಅಲ್ಲಿ ಹೇಳ್ತಾರೆ ಪುರುಷಯೇವ ಪುರುಷ ಅಧೀನಮೇವ ಯತಿಯಸ್ಮಾತ್ ಅನ್ನೇನ ದ್ವಿತೀಯಾರ್ಥೇ ತೃತೀಯ ಅನ್ನಂ ಅದನೀಯಂ ಮರಣಶೀಲಂ ಸಂಸಾರಿ ಜೀವಜಾತಂ ಅತಿರೋಹತೆ ಅತಿಕ್ರಾಮತೆ. ಯಾಕೆ ತೃತೀಯ ಇದ್ದರೆ ತೃತೀಯ ವಿಭಕ್ತಿ ಇದ್ದರೆ ದ್ವಿತೀಯ ಯಾಕೆ ತಗೋಬೇಕು ಅಂತ ಹೇಳಿದರೆ ಅನ್ನಂ ಅನ್ನೋ ಶಬ್ದ ಏನು ನೋಡಿ, ಅನ್ನಂ ಅಂದರೆ ಉಣ್ಣಲ್ಪಡುವುದು, ಅದನೇಯ ಅದನೇ ದಟ್ ಈಸ್ ವಿಚ್ ಇಸ್ ಈಟಬಲ್ ಅಂತ ಅರ್ಥ. ಅನ್ನೇನ ಭಗವಂತ ಅನ್ನದಿಂದ ಅಂತ ಹೇಳಿದರೆ ಅನ್ನವನ್ನು ಅಂತೆ ಅನ್ನದಿಂದ ಮೀರಿ ನಿಂತಿದ್ದಾನೆ. ಇದು ಸಂಸ್ಕೃತದ ಒಂದು ವಿಶೇಷ. ಏನಂತ ಹೇಳಿದರೆ ನೋಡಿ, ನಾವು ಕನ್ನಡದಲ್ಲಿ ಅಷ್ಟು ಸ್ಪಷ್ಟವಾಗಿ ಹೇಳಕ್ಕೆ ಬರ್ತೀವಿ. ಊಟ ಮಾಡ್ತೀನಿ ಅಂದರೆ ಹೇಗೆ ಊಟ ಮಾಡ್ತೀನಿ ಅಂದರೆ ಚಪಾತಿಯಿಂದ ಊಟ ಮಾಡ್ತೀನಿ. ಚಪಾತಿ ಅಂದರೆ ಆ ಥರ ಪ್ರಯೋಗ ಮಾಡೋದಿಲ್ಲ. ಚಪಾತಿಯಿಂದ ಊಟ ಮಾಡ್ತಿಲ್ಲ, ಅನ್ನದಿಂದ ಊಟ ಅಂದರೆ ಅನ್ನವನ್ನು ಊಟ ಮಾಡ್ತೇನೆ ಅಂದರೆ ಬೈ ಯೂಸಿಂಗ್ ದಟ್ ಅನ್ನುವ ಅರ್ಥ. ಅಷ್ಟು ಕನ್ನಡದಲ್ಲಿ ಬಳಕೆ ಬರೋದಿಲ್ಲ, ಆದರೆ ಸಂಸ್ಕೃತದಲ್ಲಿ ಆ ಬಳಕೆ ಇದೆ. ಅನ್ನದಿಂದ ಅಂದರೆ ಅನ್ನವನ್ನು, ಅನ್ನದಿಂದ ಮೀರಿ ನಿಂತಿದ್ದಾನೆ ಅಂದರೆ ಅನ್ನವನ್ನು ಮೀರಿ ನಿಂತಿದ್ದಾನೆ ಅಂತ ಸಂಸ್ಕೃತದ ಒಂದು ವ್ಯಾಕರಣ ವಿಶೇಷ ಅದು. ಆದ್ದರಿಂದ ಅನ್ನೇನ ಅಂತ ಬಂದರೂ ಕೂಡ ಅದು ಅನ್ನಂ ಅಂತ ಅರ್ಥ ಮಾಡಬೇಕಾಗಿ ಬರುತ್ತೆ. ಸೊ ಅನ್ನೇನ ಅತಿರೋಹತಿ ಅನ್ನಂ ಅತಿರೋಹತಿ, ಈ ಜಗತ್ತೆಲ್ಲವೂ ಅವನಿಗೆ ಅನ್ನವಾಗಿದೆ, ಈ ಜಗತ್ತೆಲ್ಲವನ್ನು ಮೀರಿ ನಿಂತಿದ್ದಾನೆ. ಯಾಕೆ ಅನ್ನ, ಹೌ ಈಸ್ ಇಟ್ ಅಂದರೆ ಭಗವಂತ ಪ್ರಳಯ ಸಮಯದಲ್ಲಿ ಎಲ್ಲವನ್ನು ತನ್ನ ಒಳಗೆ ಹಾಕ್ಕೊಳ್ತಾನಂತ ಅಂದರೆ ಬೇಸಿಕ್ ಆಗಿ ಎಲ್ಲವನ್ನು ಊಟ ಮಾಡಿದಂತೆ. ಸಂಸಾರ ಅವನ ಅದಕ್ಕೆ ಉಣ್ಣುವುದು, ಸಂಹಾರವನ್ನು ಉಣ್ಣುವುದು ಜೊತೆಗೆ ಹೋಲಿಸ್ತಾರೆ. ಭಗವಂತ ಎಲ್ಲವನ್ನು ಭಕ್ಷಿಸುತ್ತಾನೆ ಅಂದರೆ ಎಲ್ಲವನ್ನು ಉಂಡು ಬಿಡ್ತಾನೆ ಅಂದರೆ ಏನು, ಪ್ರಳಯ ಕಾಲದಲ್ಲಿ ಎಲ್ಲವೂ ತನ್ನ ಹೊಟ್ಟೆ ಒಳಗೆ ಹಾಕ್ಕೊಳ್ತಾನೆ. ಆದ್ದರಿಂದ ಇದೆಲ್ಲವೂ ಅವನಿಗೆ ಅನ್ನದಂತೆ ಆಗಿದೆ ಅಂದರೆ ಉಣ್ಣಲ್ಪಡುವುದು. ಅನ್ನ ಅಂದರೆ ಏನು, ಅವನಿಗೇನು ಹಸಿವೆ ಆಗುತ್ತೆ ತಿಂತಾನಂತ ಅರ್ಥ ಅಲ್ಲ. ಭಗವಂತನಿಗೆ ಅನ್ನ ಪ್ರಾಯವಾಗಿದೆ, ಅನ್ನ ಸದೃಶವಾಗಿದೆ ಅಂದರೆ ಇದು ಅವನು ಉಂಡು ಬಿಡ್ತಾನೆ. ಈ ಸಮಸ್ತ ಜಗತ್ತು ಭೂತ ಭವ್ಯಾದಿಕಂ ಸಂಸಾರಿ ಪ್ರಾಣಿಜಾತಂ, ಈ ಮುಂದೆ ಇರುವಂಥದ್ದು ಈಗಿರುವುದು ಎಲ್ಲ ಪ್ರಾಣಿಗಳು ಯಾರ್ಯಾರು ಹುಟ್ಟು ಬರ್ತಾರೆ ಎಲ್ಲ ಪ್ರಾಣಿಗಳನ್ನು ಕೂಡ ಭಗವಂತ ತಾನು ಈ ಜಗತ್ತಿನ ವಸ್ತುಗಳ ಸಹಿತವಾಗಿ ಈ ಬ್ರಹ್ಮಾಂಡವನ್ನು ತನ್ನ ಒಳಗೆ ಅದನ್ನೇ ಉನನಾಭಿ ಅಂಥೇಳಿ ಸ್ಪೈಡರ್ ಜೊತೆಯಲ್ಲಿ ಹೋಲಿಸ್ತಾರೆ. ಒಂದು ಕ್ರೂಡ್ ಎಕ್ಸಾಂಪಲ್ ಕೊಡೋದು ನಮಗೆ ಅರ್ಥ ಆಗೋದಕ್ಕೆ ಹೇಳ್ತಾರೆ. ಸ್ಪೈಡರ್ ಏನು ಮಾಡುತ್ತೆ, ಎಲ್ಲವನ್ನು ತಾನು ಹೊರಗೆ ಹಾಕಿ ಮತ್ತು ಎಲ್ಲವನ್ನು ತಾನು ಒಳಗೆ ತಗೊಂಡು ಬಿಡುತ್ತೆ. ಸೊ ಬಟ್ ದ ವೆಬ್ ಇಸ್ ಡಿಫ್ರೆಂಟ್ ಫ್ರಮ್ ದ ಸ್ಪೈಡರ್. ಆ ವೆಬ್ಬೇ ಸ್ಪೈಡರ್ ಅಲ್ಲ, ಅದೇ ಅದು ತನ್ನ ಒಳಗಿಂದ ಹೊರಗೆ ಹಾಕತ್ತೆ ಮತ್ತು ಒಳಗೆ ತಗೊಳ್ಳತ್ತೆ. ಹಾಗೆ ಭಗವಂತ ಈ ಜಗತ್ತನ್ನು ಹೊರಗೆ ಹಾಕೋದು ಒಳಗೆ ಹಾಕೋದು ಇದೆಲ್ಲ ಹಾಗೆ ಮಾಡ್ತಾನೆ. ಆದ್ದರಿಂದ ಇದು ಅವನಿಗೆ ಅನ್ನಪ್ರಾಯವಾಗಿದೆ, ಅನ್ನ ಸದೃಶವಾಗಿದೆ. ಆದ್ದರಿಂದ ಅನ್ನದಂತೆ ಇರುವಂತಹ ಮರಣಶೀಲ ಹುಟ್ಟಿರುವಂತಹ ಈ ಸಂಸಾರಿಗಳು ಅನ್ನುವ ಜೀವಗಳ ಸಮೂಹ ಯಾವುದಿದೋ ಇದೆಲ್ಲವನ್ನೂ ತಾನು ನಿಯಮನ ಮಾಡ್ತಾ ಅದನ್ನು ಅತಿರೋ ಹೇಗಾಗಿ ಅಲ್ಲಿ ಪ್ರಕೃತಿಯನ್ನು ಮುಂದೆ ಮಂತ್ರದಲ್ಲಿ ಹೇಳಿ ಅದನ್ನು ಅತಿಕ್ರಮಿಸಿ ನಿಂತಿದ್ದಾನೋ, ಅಂದರೆ ಜಡ ಬ್ರಹ್ಮಾಂಡವನ್ನು ಮೀರಿ ನಿಂತಿದ್ದಂತೆ ಈ ಚೇತನಾ ಪ್ರಪಂಚವನ್ನು ಕೂಡ ಅವನು ಮೀರಿ ನಿಂತಿದ್ದಾನೆ. ಅತಿರೋಹತಿ ಅತಿಕ್ರಾಮತಿ ಅಂಥೇಳಿ ಇಡೀ ಸಂಸಾರ ಜೀವರಾಶಿಗಳನ್ನು ಮೀರಿ ನಿಂತಿದ್ದಾನೆ. ಓಹೋ, ಸಂಸಾರದಲ್ಲಿರುವವರನ್ನು ಮಾತ್ರ ಮೀರಿ ನಿಂತಿದ್ದಾನೋ, ಮತ್ತು ಈ ಸಂಸಾರದಿಂದ ಹೊರಗೆ ಬಿದ್ದು ಮುಕ್ತರಾದಿರ್ತಾರಲ್ವ ಅವರನ್ನು ಮೀರಿ ನಿಂತಿದ್ದಾನೋ ಇಲ್ಲವೋ ಅಂತ ಮತ್ತು ಪ್ರಶ್ನೆ ಬಂದರೆ ಅದಕ್ಕೆ ತಸ್ಮಾತ್ ಅಮೃತತ್ವಸ್ಯ. ಸೊ ಅಮೃತತ್ವವನ್ನು ಕೂಡ ಅಂದರೆ ಅಮೃತತ್ವ ಅಂದರೆ ಮೃತಿ ಇಲ್ಲದ ಅಂದರೆ ಸಂಸಾರ, ಮುಂದೆ ಮುಕ್ತಿ ಹೋದವರು, ಈಗ ಮುಕ್ತಿ ಹೋಗೋರು, ಮುಂಚೆ ಇನ್ನು ಫ್ಯೂಚರ್ನಲ್ಲಿ ಮುಕ್ತಿ ಹೋಗೋರು ಎಲ್ಲರೂ ಯಾರಿದ್ದಾರೋ ಅಮೃತತ್ವವನ್ನು ಪಡೆದವರು, ಮುಕ್ತರಾದ ಜೀವರಾಶಿಗಳು, ಅಲಾಂಗ್ ಸಂಸಾರಿ ಜೀವರಾಶಿಗಳು, ಮುಕ್ತ ಜೀವರಾಶಿಗಳನ್ನು ಕೂಡ ಅದನ್ನೇ ನಾತಿರೋಹತಿ ಅಂತ ಹೇಳಿದ ಮೇಲೆ ಅಮೃತತ್ವ ಇರುವಂಥವರನ್ನು ಕೂಡ ಭಗವಂತ ಮೀರಿ ನಿಂತಿದ್ದಾನೆ ಅನ್ನುವ ವಚನ ಅವನ ಸರ್ವ ಅತೀತತ್ವವನ್ನು ಹೇಳುವಂಥದ್ದು. ಅಂದರೆ ಬೇಸಿಕ್ ಆಗಿ ಉತ ಅನ್ನುವ ಶಬ್ದ ಸಂಸ್ಕೃತದಲ್ಲಿ ಅಂಡ್ ಆಲ್ಸೋ ಅಂತೇಳಿ ಅಷ್ಟೇ. ಅದಕ್ಕೆ ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತ ಅಮೃತತ್ವಸ್ಯ ಈಶಾನಃ. ಈಶಾನ ಅಂದರೆ ಎಲ್ಲದಕ್ಕೂ ಒಡೆಯನಾದವನು ಅಂದ ಈಶಾನಃ, ಒಡೆಯನಾದವನು, ಎಲ್ಲರ ನಿಯಾಮಕನಾದವನು ಈಶಾನಃ. ಯತ್ ಅನ್ನೇನ ಅತಿರೋಹತಿ, ಯತ್ ಅನ್ನಂ ಅತಿರೋಹತಿ, ಅನ್ನಂ ಅತಿಕ್ರಾಮತಿ, ಅನ್ನವನ್ನು ಅಂದರೆ ಈ ಇಡೀ ಬ್ರಹ್ಮಾಂಡ ರೂಪದಲ್ಲಿರುವ ತನ್ನ ಇಂದ ಉಣ್ಣಲ್ಪಡುವ ಈ ಜಗತ್ತನ್ನು ಅತಿಕ್ರಮಿಸಿ ನಿಂತಿದ್ದಾನೆ. ಅಷ್ಟೇ ಅಲ್ಲದೆ ಉತ ಅಂಡ್ ಆಲ್ಸೋ ಅಮೃತತ್ವಸ್ಯ ಈಶಾನಃ, ಅಮೃತತ್ವಸ್ಯಾಪಿ ಈಶಾನಃ, ಅಮೃತತ್ವ ಮುಕ್ತರಾದ ಜೀವರಾಶಿಗಳಿಗೂ ಕೂಡ ಅವನು ಈಶಾನಃ, ಒಡೆಯನಾಗಿದ್ದಾನೆ. ಅಂದರೆ ಅವರು ಕೂಡ ಇವನ ಆಳತೆಗೆ ಒಳಪಟ್ಟವರೇ ಆಗಿದ್ದಾರೆ, ಇವನಿಂದ ನಿಯಮಿತರಾಗೇ ಇದ್ದಾರೆ. ಸೊ ಮುಕ್ತಾಮುಕ್ತ ಸಮಸ್ತ ಪ್ರಪಂಚಕ್ಕೂ ಅಂದರೆ ಮುಕ್ತಾಮುಕ್ತ ಜೀವರಾಶಿಗಳನ್ನೆಲ್ಲರನ್ನೂ ಕೂಡ ನಿಯಮನ ಮಾಡ್ತಾನೆ ಅವನು ಅನ್ನುವ ವಿಷಯವನ್ನು ಇದು ನಮಗೆ ತಿಳಿಸ್ಕೊಡುತ್ತೆ. ಸದರಿಂದ ಉತಾಮೃತತ್ವಸ್ಯೇಷಾನಃ ಅನ್ನುವುದು ಅವನು ಚೇತನ, ಸಮಸ್ತ ಚೇತನ ಪ್ರಪಂಚ, ಸಂಸಾರದಲ್ಲಿರುವ ಚೇತನ ಪ್ರಪಂಚ ಮಾತ್ರವಲ್ಲದೆ ಮುಕ್ತ ಚೇತನ ಪ್ರಪಂಚ ಕೂಡ. ತಸ್ಮಾತ್ ಅಮೃತತ್ವಸ್ಯ ಭಾವ ಭವಿತ್ರೋ ಮುಕ್ತವರ್ಗಸ್ಯ ಈಶಾನಃ ಅಂಥೇಳಿ, ಅಂದರೆ ಯಾರ್ಯಾರು ಮುಕ್ತರಿದ್ದಾರೋ ಆ ಇಡೀ ಮುಕ್ತ ವರ್ಗಕ್ಕೆ ಕೂಡ, ಮುಕ್ತ ಸಮೂಹಕ್ಕೂ ಕೂಡ ಉತ ಅಪಿ ಅವರಿಗೆ ಕೂಡ ಈಶಾನಃ ನಿಯಮನ ಮಾಡುವವನಾಗಿದ್ದಾನೆ. ಅಲ್ಲಿ ಹೇಳ್ತಾ ಸ್ಪಷ್ಟ ಮಾಡಿದ ಉತ ಶಬ್ದ ಅಪಿ ಅರ್ಥ ಅಂತೇಳಿ, ಉತ ಅಂದರೆ ಅಪಿ, ಆಲ್ಸೋ ಅಂಡ್ ಆಲ್ಸೋ ಅನ್ನುವ ಅರ್ಥ. ಸಂಸಾರೇ ಸ್ವ ಅಧೀನಂ ಜಗತಿ ಯದಿ ಮುಕ್ತೌ ಸ್ವಾಧೀನತಾಂ ಜಹ್ಯಾತ್ ತದಾ ಪ್ರೇಕ್ಷಾವಾನ್ ತನ್ನ ಮೋಚಯೇತ್ ಅಥೋ ಅತಃ ಮುಕ್ತವೋಪಿ ತದ್ ಅಧೀನಮೇವ ಇತಿ. ಸಂಸಾರದಲ್ಲಿರುವವರೆಲ್ಲರೂ ಅವನ ಅಧೀನದಲ್ಲಿದ್ದಾರೆ, ಅಂತಹ ಜಗತ್ತು ಇವನ ಅಧೀನದಲ್ಲಿದ್ದಾರೆ. ಆದರೆ ಮುಕ್ತಿ ಪಡೆದವರು ಅವನ ಸ್ವ ಅಧೀನತ್ವವನ್ನು ಜಹ್ಯಾತು ಬಿಟ್ಟು ಬಿಡ್ತಾರೋ, ಅಂದರೆ ಡೂ ದೇ ಕಮ್ ಔಟ್ ಆಫ್ ಹಿಸ್ ಅಧೀನತ್ವ ಅಂತ ಪ್ರಶ್ನೆ ಮಾಡಿದರೆ, ತದಾ ಪ್ರೇಕ್ಷಾವಾನ್ ತನ್ನ ಹಾಗೆ ಯಾರಾದರೂ ನಾನು ಮೋಕ್ಷಕ್ಕೆ ಹೋದ ಮೇಲೆ ದೇವರಿಗೆ ಆವಾಗ ದೇವರು ಐ ಕೆನಾಟ್ ಕಂಟ್ರೋಲ್ ಮೀ, ಐ ವಿಲ್ ಗೆಟ್ ಔಟ್ ಆಫ್ ಹಿಸ್ ಕಂಟ್ರೋಲ್ ಅಂತ ಯಾರಾದರೂ ಭಾವನೆ ಮಾಡೋವನು ಇದ್ದರೆ, ಐ ಮೀನ್ ಹೈಪೊಥೆಟಿಕಲ್ ಆಗಿ ಹೇಳ್ತಾ ಇದ್ದಾರೆ, ತದಾ ಪ್ರೇಕ್ಷಾವಾನ್ ತನ್ನ ಮೋಚೆಯೇತಂತ, ಅಂತಹ ಮನಸ್ಥಿತಿ ಅಂತಹ ಬುದ್ಧಿ ಇರುವವನನ್ನು ಭಗವಂತ ಬಿಡುಗಡೆ ಮಾಡೋದಿಲ್ಲ, ಮೋಕ್ಷಕ್ಕೆ ಹೋಗುವಂತೆ ಮಾಡೋದಿಲ್ಲ. ಯಾರು ಮುಕ್ತಿ ಯೋಗ್ಯರಿದ್ದಾರೋ, ಮುಕ್ತಿ ಯೋಗ್ಯತ್ವದಲ್ಲಿ ಒಂದು ಲಕ್ಷಣ ಏನಂತ ಹೇಳಿದರೆ ಅವನು ಸರ್ವನಿಯಾಮಕ, ಯಾವಾಗಲೂ ಸರ್ವನಿಯಾಮಕ ಅನ್ನುವ ಜ್ಞಾನ ಅದು ಮುಕ್ತಿಯನ್ನು ಪಡೆಯುವುದಕ್ಕೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್. ಮೋಕ್ಷಕ್ಕೆ ಹೋದ ಮೇಲೆ ನಾನು ಅವನು ಒಂದೇ ಬ್ರಹ್ಮ ಜೀವೋ ಬ್ರಹ್ಮ ಇವನಾಪರಹ ಅಂತ, ಮೋಕ್ಷಕ್ಕೆ ಹೋದ ಮೇಲೆ ಜೀವನೇ ಬ್ರಹ್ಮ ಅಂತ ಹೀಗೆಲ್ಲ ಮಾಡಿದರೆ ಅಂತ ಅದು ಮೋಕ್ಷಕ್ಕೆ ಯೋಗ್ಯವಾದ ಸಾಧನೆ ಅಲ್ಲವೇ ಅಲ್ಲ. ಆದ್ದರಿಂದ ತದಾ ಆ ವಿಧವಾಗಿ ಯೋಚನೆ ಮಾಡುವನು ಪ್ರೇಕ್ಷಾವಾನ್ ತನ್ನ ಮೋಚೇತಿ, ಯಾರಾದರೂ ಹಾಗೆ ಯೋಚನೆ ಮಾಡಿದರೆ ಅವರನ್ನು ಭಗವಂತ ಮುಕ್ತಿಯನ್ನು ಪಡೆಯುವಂತೆ ಮಾಡೋದಿಲ್ಲ. ಆದ್ದರಿಂದ ಅತಃ ಮುಕ್ತವೂ ಅಪಿ ತದ್ ಅಧೀನಮೇವ ಇತಿ, ಮುಕ್ತಿಯಲ್ಲಿ ಕೂಡ ಅವನ ಅಧೀನದಲ್ಲಿಯೇ ಇರ್ತಾರೆ ಅನ್ನುವುದೇ ಶಾಸ್ತ್ರದ ನಿಲುವಾಗಿದೆ. ಪುರುಷ ಏವೇದಂ ಇತಿ ಪೂರ್ವ ಅರ್ಧಭುಕ್ತ ಅಮುಕ್ತೇಶತ್ವಂ ಯದನೇನ ಇತ್ಯನೇನ ಹೇತುತಯ ಅನೂದ್ಯ ಉತ ಇತಿ ವಾಕ್ಯೆ ಮುಕ್ತವರ್ಗ ಈಶಾನತ್ವಂ ವಿಧೀಯತೆ ಇತ್ಯೇವ ಅರ್ಥಃ ನ ಸರ್ವಾತ್ಮತ್ವಂ ಯೇನ ಪಶುಪುರುಷಃ ಅತ್ರ ಉಚ್ಯೇತ ಅಂಥೇಳಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಪುರುಷ ಏ ವೇದಂ ಅನ್ನುವ ಪೂರ್ವಾರ್ಧ, ಈ ಎರಡನೇ ಮಂತ್ರನ ಮೊದಲನೇ ಅರ್ಧ ಭಾಗ ಅಲ್ಲಿ ಹೇಳುವಂತಹದ್ದು, ಅಲ್ಲಿ ಅರ್ಧ ಉಕ್ತ ಅಲ್ಲಿ ಹೇಳಲ್ಪಡುವಂತಹ ಅಮುಕ್ತ, ಅಲ್ಲಿ ಪೂರ್ವಾರ್ಧೋಕ್ತಾಮುಕ್ತೇಶತ್ವಂ ಅಂತ ಇದೆ. ಅದನ್ನು ನಾವು ಪುರುಷ ಏ ವೇದಂ ಇತಿ ಪೂರ್ವಾರ್ಧೋಕ್ತಾಮುಕ್ತೇಶತ್ವಂ ಅನ್ನೋದು ಬಿಡಿಸಿದಾಗ ಪುರುಷ ಏವ ಇದಂ ಇತಿ ಪೂರ್ವ ಅರ್ಧ ಉಕ್ತ ಅಮುಕ್ತ ಈಶತ್ವಂ ಯತ್ ಅನ್ನೇನ ಇತಿ ಅನೇನ ಹೇತುತಯ ಅನೂದ್ಯ ಉತ ಇತಿ ವಾಕ್ಯೆ ಮುಕ್ತವರ್ಗ ಈಶಾನತ್ವಂ ವಿಧೀಯತೆ ಇತಿಯೇವ ಅರ್ಥಃ. ಅಂದರೆ ಇಲ್ಲಿ ಪುರುಷ ಏವೇದಂ ಅನ್ನುವ ಈ ಮುಂದೆ ಹೇಳಿದಂತಹ ಅರ್ಧ ಭಾಗದಲ್ಲಿ ಉಕ್ತ ಹೇಳಲ್ಪಟ್ಟಿರುವಂತಹ ಅಮುಕ್ತ ಈಶತ್ವಂ, ಸಂಸಾರದಲ್ಲಿರುವ ಜೀವರಾಶಿಗಳಿಗೆ ಹೇಳಿದಂತಹ ಒಡೆತನ ಸ್ವಾಮಿತನ, ಯದನ್ನೇನ ಇತ್ಯನೇನ ಯದನ್ನೇನ ಅನ್ನುವ ಭಾಗದಲ್ಲಿ ಹೇತುತಯ ಹೇತುವನ್ನು ಏನು ಅವನಿಂದ ಉಣ್ಣಲ್ಪಡುವುದು ಅಂದರೆ ಇದೆಲ್ಲ ಅವನ ನಿಯಮಕ್ಕೆ ಒಳಗಪಟ್ಟಿರುವಂಥದ್ದು ಅನ್ನುವ ಹೇತುವಿನಿಂದ ಅನೂದ್ಯ ಅದನ್ನು ಉಲ್ಲೇಖ ಮಾಡಿ ಉತ ಇತಿ ವಾಕ್ಯ, ಉತ ಅಮೃತತ್ವಸೇ ಉತ ಅನ್ನುವ ವಾಕ್ಯದಲ್ಲಿ ಉತ ಅಮೃತತ್ವಸೇಷಾನಃ ಅಂತ ಹೇಳುವ ವಾಕ್ಯದಲ್ಲಿ, ಆ ವಾಕ್ಯದಲ್ಲಿ ಮುಕ್ತವರ್ಗ ಈಶಾನತ್ವ ಮುಕ್ತವರ್ಗಕ್ಕೂ ಸ್ವಾಮಿತ್ವವನ್ನು ವಿಧೀಯತೆ ಹೇಳಲ್ಪಟ್ಟಿದ್ದಾರೆ ಇತ್ಯೇವ ಅರ್ಥ, ಇದೇ ಅದರ ಅರ್ಥವೇ ಹೊರತು ನ ಸರ್ವಾತ್ಮತ್ವ, ಸರ್ವಾತ್ಮತ್ವ ಅಲ್ಲ ಅವನೇ ಅದು ಅಂತ ಅಲ್ಲ. ಯಾಕಂದರೆ ಇಲ್ಲ ಅಂದರೆ ಇಲ್ಲಿರುವ ಪಶುಗಳು ಎಲ್ಲ ಕೂಡ ಪುರುಷನೇ, ಇಲ್ಲಿರುವ ಜಂತುಗಳೆಲ್ಲ ಕೂಡ ಪುರುಷನೇ ಪರಮಾತ್ಮನೇ ಅಂತ ಹೀಗೆಲ್ಲ ಹೇಳುವಂಥ ಅರ್ಥ ಬರುತ್ತೆ, ಆ ಅರ್ಥ ಅಲ್ಲಿ ಇಲ್ಲ ಅಂಥೇಳಿ ಇಲ್ಲಿ ನಮಗೆ ಅದನ್ನು ಸ್ಪಷ್ಟ ಮಾಡಿದ್ದಾರೆ. ಸೊ ನಾನು ಇಲ್ಲಿಗೆ ಇದನ್ನು ನಿಲ್ಲಿಸ್ತಾ ಇದ್ದೀನಿ, ಸೊ ದಟ್ ಪ್ರಶ್ನೆ ಕ್ವಶನ್ಸ್ಗೆ ಅವಕಾಶ ಕೊಡಬೇಕಂಥೇಳಿ. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು ರೀ. ಹರೇ ಶ್ರೀನಿವಾಸ ಕೃಷ್ಣಾರ್ಪಣಮಸ್ತು.